ಇಂದು ಚಿಂತೆ ಮತ್ತು ಕಾತರತೆಯಿಂದ ಆಚೆ ಹೋಗುವುದು ಎಂಬುದರ ಬಗ್ಗೆ ಮಾತಾಡ್ತೇನೆ. ಅದು ಇಲ್ಲಿರುವ ಯಾರಿಗಾದರೂ ಒಳ್ಳೆಯದೆಂದು ಅನಿಸ್ತಿದೆಯೇ? ನಿಮ್ಮಲ್ಲಿ ಎಷ್ಟು ಜನರಿಗೆ ನೀವು ಬೇಡ ಎಂದು ನಿರ್ಧರಿಸದಿದ್ದರೆ ಏನೋ ಒಂದು ಚಿಂತೆ ಮಾಡತಕ್ಕ ಮತ್ತು ಕಾತರದ ಸಂಗತಿ ಇವೆ. ಅನೇಕರಿಗೆ ಇದೆ. ಈ ದಿನ ಏನೂ ಇಲ್ಲದಿದ್ದರೆ ನಾಳೆ ಇರಬಹುದು ಅಥವಾ ಅದರ ನಂತರ. ಅದು ನಕಾರಾತ್ಮಕ ವ್ಯಾಖ್ಯಾನದಂತಲ್ಲ. ಜೀವಿತವು ಸತ್ಯ. ನಮಗೇನು ಬರುತ್ತದೆ ಎಂಬುದು ನಾವು ನಿಜವಾಗಿ ತಿಳಿಯಲಾಗದು. ಆದರೆ ದೇವರನ್ನು ನಾವು ತಿಳಿದಿದ್ದೇವೆ. ನಾವು ಭಯದಲ್ಲಿ ಜೀವಿಸಬೇಕಿಲ್ಲ. ಆತ ನಮ್ಮೊಂದಿಗಿದ್ದಾನೆ ಮತ್ತು ನಮ್ಮ ಪಕ್ಷದಲ್ಲಿದ್ದಾನೆ. ನನ್ನ ಜೀವಿತದ ಆರಂಭದಲ್ಲಿ ಬಹಳ ಕೆಟ್ಟ ವಿಷಯಗಳಿದ್ದವು. ಅವು ಸಂಭವಿಸುವುದರಿಂದ ಭಯಪಡುವ ಹಂತದಲ್ಲಿದ್ದೆ. ಜ್ಞಾನೋಕ್ತಿ 15:15 ಅದನ್ನು ಕೆಟ್ಟ ಕಲ್ಪನೆ ಎಂದು ಕರೆಯುತ್ತದೆ. ಅಲ್ಲಿ ನೀವು ಒಂದು ರೀತಿ ಮುಂದಿನ ವಿಪತ್ತಿಗಾಗಿ ಕಾಯುತ್ತಿರುತ್ತೀರಿ. ನಾನು ಕಲಿತುಕೊಂಡಿದ್ದೇನೆ, ಅದನ್ನು ಮಾಡುವ ಬದಲು ಒಳ್ಳೆಯದನ್ನು ಅಪೇಕ್ಷಿಸುವುದು ಮತ್ತು ಅದನ್ನು ನೀವು ಉದ್ದೇಶಿತವಾಗಿ ಅಪೇಕ್ಷಿಸುವುದು. ನಿಮ್ಮ ಸ್ವಂತ ಯೋಚನೆಗಳನ್ನು ಆರಿಸಿಕೊಳ್ಳಬಹುದು. ನಿಮ್ಮ ತಲೆಗೆ ಬಂದದ್ದನ್ನೆಲ್ಲ ಯೋಚಿಸುವ ಅಗತ್ಯವಿಲ್ಲ. ತಪ್ಪಾದ ಅವುಗಳನ್ನು ಹೊರಹಾಕಿ ಒಳ್ಳೆಯದನ್ನು ಆರಿಸಬಹುದು. ಚಿಂತೆಯು ನಿಜವಾಗಿ ಒಂದು ಯೋಚನೆಯಿಂದ ಆರಂಭವಾಗುತ್ತೆ. ನಂಬಿಕೆ, ನಾನು ನಂಬ್ತೇನೆ, ಹೃದಯದಲ್ಲಿ ಆರಂಭವಾಗುತ್ತೆ. ಅದು ದೇವರವರ, ಅದು ಸರಿಯಾದ್ದನ್ನು ಮಾತಾಡುವಾಗ ಬಿಡುಗಡೆಗೊಳ್ಳುತ್ತೆ. ಸಮಸ್ಯೆ ಇದ್ದಾಗ ಏನು ಮಾಡಬೇಕೆಂದು ಸೈತಾನ ಬಯಸ್ತಾನೋ ಅದನ್ನು ಮಾಡಿ ಸುತ್ತಲಿರುವ ವಿಷಯ ಬಿಂಬಿಸಿ ಚಿಂತಿಸುತ್ತಾ ಕಾತರರಾಗಬಹುದು. ಚಿಂತೆ, ಕಾತರತೆ, ತರ್ಕ ಮೂರು ಮುಖ್ಯ ಪೀಡೆಗಳಾಗಿ ನಮ್ಮ ಜೀವಿತದಲ್ಲಿವೆ. ಅಥವಾ ನಾವು ದೇವರು ನಮಗೆ ಮಾಡುವಂತೆ ಹೇಳಿದ್ದನ್ನು ಮಾಡಿ ಆತನಲ್ಲಿ ಭರವಸೆ ಇಡಲು ಆರಿಸಿಕೊಳ್ಳಬಹುದು. ನಾವು ಪ್ರೀತಿಸುವ ಭರವಸೆಯ ಯೋಚನೆ ಯೋಚಿಸಿ ದೇವರ ವಾಗ್ದಾನ ಯೋಚಿಸಬಹುದು. ಚಿಂತೆ ಯೋಚನೆಗಳ ಮೂಲಕ ನಮ್ಮಲ್ಲಿ ಪ್ರವೇಶಿಸುತ್ತೆ. ಸತ್ಯವೇದ ಚಿಂತೆಗಳನ್ನು ದೇವರ ಮೇಲೆ ಹಾಕಲು ಬೋಧಿಸುತ್ತೆ. ಆತ ನಮಗೋಸ್ಕರ ಚಿಂತಿಸ್ತಾನೆ. ನಮ್ಮಲ್ಲಿ ಸಮಸ್ಯೆಗಳು ಬರುವ ಪ್ರತಿ ಸಮಯದಲ್ಲಿ ಡೇವ್ ಕಡೆ ಒಂದೇ ಉತ್ತರ. ನಾವು ಮದುವೆಯಾಗಿ 44 ವರ್ಷಗಳಾಯಿತು ಮತ್ತು 44 ವರ್ಷಗಳಲ್ಲಿ ಪ್ರತಿ ಬಾರಿ ನಮಗೆ ಸಮಸ್ಯೆ ಇದ್ದಾಗ ದೇವ್ ಕಡೆ ಒಂದೇ ಉತ್ತರ. ಅವ್ರೇನು ಯೋಚಿಸ್ತಾರೆ ಅಂತ ಕೇಳುವ ಅಗತ್ಯ ಕೂಡ ಇಲ್ಲ. ಏಕೆಂದರೆ ನನಗೆ ಆಗಲೇ ಗೊತ್ತು ಉತ್ತರ ಏನಿರುತ್ತೆ ಅಂತ. ನನಗೆ ಒಂದು ಸಮಸ್ಯೆ ಇದ್ದು ನಾನದನ್ನು ಡೇವ್ ಬಳಿ ಕೇಳಿದರೆ ನನಗೆ ಮೊದಲೇ ಗೊತ್ತು ಉತ್ತರ ಏನು ಅಂತ. ಅವರು ಕೊಡುವ ಉತ್ತರಕ್ಕಿಂತ ಬೇರೆದು ನನಗೆ ಬೇಕಾಗಿದ್ದರೆ ನಾನು ಹೋಗಿ ಬೇರೆಯವ್ರ ಬಳಿ ಮಾತಾಡ್ತಿದ್ದೆ. ದೇವ್ ಹೇಳುವುದೇನೆಂದರೆ ನಿನ್ನ ಚಿಂತೆಯನ್ನು ತೆಗೆದು ಹಾಕು. ಚಿಂತೆಯನ್ನು ತೆಗೆದುಹಾಕು. ತೆಗೆದುಹಾಕು ಪದ ಗೊತ್ತೇ? ಅದರರ್ಥ ಬಿಸಾಡು ಅಥವಾ ಎಸೆದ್ಬಿಡು. ಆ ಚಿಂತೆ ಕಾತರತೆಗಳನ್ನು ತೊಡೆದುಹಾಕಲು ನಾವು ಹಿಂಸಾತ್ಮಕವಾಗಿರಬೇಕಾಗುತ್ತದೆ. ನಿಮ್ಮಲ್ಲಿ ಕೆಲವರು ಅನಿಷ್ಟಗಳನ್ನು ಸೈತಾನನಿಂದ ಸಹಿಸಿಕೊಳ್ಳುತ್ತಿರಬಹುದು. ನೀವು ಸ್ವಲ್ಪ ಹಿಂಸಾತ್ಮಕವಾಗಿರಬೇಕಾಗುತ್ತದೆ. ಅಂಧಕಾರದ ರಾಜ್ಯಕ್ಕೆ ವಿರುದ್ಧವಾಗಿ ಹಿಂಸಾತ್ಮಕವಾಗಿದ್ದರೆ ಒಮ್ಮೊಮ್ಮೆ ಅಂಥ ಕ್ರೈಸ್ತರಾಗಿರುವುದು ಪರವಾಗಿಲ್ಲ. ಸತ್ಯವೇದ ಹೇಳುತ್ತೆ ದೇವರ ರಾಜ್ಯ ಹಿಂಸೆಗೆ ಒಳಗಾಗಿದೆ. ಹಿಂಸಾತ್ಮಕರು ಅದನ್ನು ತೆಗೆದುಕೊಳ್ಳುತ್ತಾರೆ. ನಿಮಗೆ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಹಿಂಸಾತ್ಮಕರಾಗಿರಲು ಅನುಮತಿಸಿ ಹೇಳ್ತೇನೆ. ಹೇಳಿರಿ, ನಾನು ಚಿಂತೆ, ಭಯ ಮತ್ತು ಕಾತರತೆ ಎಲ್ಲ ರೀತಿಯ ಮಾನಸಿಕ ಪೀಡನೆ ಇನ್ನು ಮುಂದೆ ಸಹಿಸಿಕೊಳ್ಳುವುದೇ ಇಲ್ಲ. ಅವೆಲ್ಲವೂ ಕೂಡ ಸೈತಾನನಿಂದ, ನರಕದ ಗುಡಿಯಿಂದ ಬಂದಂಥವು. ಯೇಸು ನನಗೆ ಕೊಡಲು ಸತ್ತಂತ ಯಾವುದನ್ನು ಸೈತಾನ ನನ್ನಿಂದ ಕದಿಯಲು ಬಿಡಲ್ಲ. ನೀವದನ್ನು ಮಾಡದಿದ್ದರೆ ಅವನು ನಿಮ್ಮಿಂದ ಕದಿಯುವುದನ್ನು ಮುಂದುವರಿಸುತ್ತಾನೆ. ನಾನು ನಂಬುವುದೇನೇ ಆಗಿದ್ದರೂ ಅದು ನೀವು ನಂಬುವವರೆಗೆ ನಿಮಗೆ ಪ್ರಯೋಜನವಾಗುವುದಿಲ್ಲ. ಸತ್ಯವೇದ ಏನಾದರೂ ಹೇಳಲಿ, ನೀವು ಅದನ್ನು ನಂಬುವವರೆಗೆ ಅದರಿಂದ ನಿಮಗೆ ಪ್ರಯೋಜನವಿರಲ್ಲ. ಸುಮ್ಮನೆ ತಿಳಿಯುವುದರಿಂದಲೂ ಪ್ರಯೋಜನವಿಲ್ಲ. ನೀವು ಅದರಂತೆ ವರ್ತಿಸಬೇಕು. ನಾವು ಆಲಸಿಗಳಾಗಬಾರ್ದು. ಆಲಸಿಗಳು ಏನಾದರೂ ಒಳ್ಳೆಯದಾಗಬೇಕೆಂದು ಬಯಸ್ತಾರೆ, ಅದಾಗುತ್ತೆ ಅಂತ ಕಾಯ್ತಾರೆ ಸದಾ. ಅವರಿಗೆ ಆಸೆ ಮೂಳೆಗಳಿವೆ, ಬೆನ್ನು ಮೂಳೆ ಇಲ್ಲ. ತಮ್ಮ ಸಮಸ್ಯೆ ಬೇರೆಯವರು ಬಗೆಹರಿಸಲು ಯೋಚಿಸ್ತಾರೆ, ಅದರ ಬಗ್ಗೆ ಏನು ಮಾಡಲ್ಲ. ಆತ್ಮಿಕ ಯುದ್ಧದ ಬಗ್ಗೆ ಒಮ್ಮೊಮ್ಮೆ ಒಳ್ಳೆಯ ಪುಸ್ತಕ ಓದಬೇಕು. ನೀವು ವೈರಿಗೆ ವಿರುದ್ಧ ತೀವ್ರವಾಗಿರಬೇಕೆಂದು ನೆನಪಿಸುತ್ತದೆ ಅದು. ಅವ ನಿಮ್ಮನ್ನು ಬಿಡ್ತಾನೆ ಅಂದ್ಕೊಳ್ಬೇಡಿ, ಅವ ದ್ವೇಷಿಸ್ತಾನೆ. ನೀವು ದೇವರೊಂದಿಗೆ ನಡೆದಾಡುವುದರ ಬಗ್ಗೆ ಅವನು ಇಷ್ಟಪಡುವುದಿಲ್ಲ. ನೀವು ಯಾವ ಪ್ರಗತಿ ಮಾಡುವುದು ಅವನಿಗೆ ಇಷ್ಟ ಇಲ್ಲ. ನೀವು ಕ್ರೈಸ್ತರಾಗಿರಲು ಯತ್ನಿಸಿದ್ರೆ, ನೀವು ನಿರ್ಭಾಗ್ಯ ಕ್ರೈಸ್ತರಾಗಿರಲು ಅವ ಪ್ರಯತ್ನಿಸ್ತಾನೆ. ಹೀಗೆ ನಿಮ್ಮ ಬಳಿ ಇರುವುದನ್ನು ಯಾರೂ ಕೂಡ ನೋಡಿ ಬಯಸಬಾರದು ಎಂದು. ಆಮೇನ್. ಚಿಂತೆಯು ಸಮಸ್ಯೆಯನ್ನು ನೋಡುತ್ತದೆ, ಆದರೆ ದೇವರನ್ನು ನೋಡುವುದು ಇಲ್ಲ. ಸಮಸ್ಯೆಯನ್ನು ನೋಡುವುದು ತಪ್ಪೆಂದು ನನಗೆ ಅನಿಸಲ್ಲ. ನಾವು ನಮ್ಮ ಸಮಸ್ಯೆಯ ಕಡೆಗೆ ನೋಡಬೇಕು ಮತ್ತು ಅವು ದೇವರೊಂದಿಗಿನ ಸಂಬಂಧದಲ್ಲಿ ಎಲ್ಲಿ ನಿಲ್ಲುತ್ತದೆ ಎಂದು ಅವುಗಳಿಗೆ ಕೇಳಬೇಕು. ಚಿಂತೆ ಸಮಸ್ಯೆಯನ್ನು ನೋಡುತ್ತೆ, ನಂಬಿಕೆಯು ಅದನ್ನು ನಿಭಾಯಿಸಬಲ್ಲ ದೇವರನ್ನು ನೋಡುತ್ತದೆ. ನಾವು ರೋಮ 4:18 ನೋಡೋಣ. ಮತ್ತು ಎಂದಿಗೂ ಹೇಳಬೇಡಿ, ನಾನು ಕೇವಲ ಒಬ್ಬ ಚಿಂತಕ. ನಂಗೇನೂ ಮಾಡಲಾಗದು, ನಾನೊಬ್ಬ ಚಿಂತಕ. ನನ್ನ ಮಕ್ಕಳು ರಾತ್ರಿ ಹೊರಗೆ ಹೋಗೋ ಬಗ್ಗೆ ನಾನು ಚಿಂತಿಸ್ತೇನಷ್ಟೇ. ತಮ್ಮ ಮಕ್ಕಳ ಬಗ್ಗೆ ಚಿಂತಿಸಿದ್ರೆ ಒಳ್ಳೆ ಪೋಷಕರಲ್ಲ ಅಂತಾರೆ ಕೆಲವರು. ನಾನು ಚಿಂತಿಸಲ್ಲ, ನಿದ್ರಿಸ್ತೀನಿ. ಅವ್ರೇನು ಮಾಡ್ತಾರೋ ಅದ್ರ ಬಗ್ಗೆ ನೀವು ಚಿಂತಿಸಿದ್ರು ಅದನ್ನಿಲ್ಲಲ್ಲ. ನೀವು ಪ್ರಾರ್ಥಿಸಿ, ದೇವ್ರನ್ನ ನಂಬಿ, ಮತ್ತೆ ನಿದ್ದೆ ಮಾಡಿ. ರೋಮ 4:18, ಅವನು ತಾನು ಅನೇಕ ಜನಾಂಗಗಳಿಗೆ ತಂದೆಯಾಗೋನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಕೂಡ ನಿನ್ನ ಸಂತಾನ ಹೀಗಾಗೋದು ಎಂದು ಹೇಳಲ್ಪಟ್ಟಂತೆ ನಿರೀಕ್ಷಿಸಿ ನಂಬಿದನು. ಆದರೆ ಅಲ್ಲೊಂದು ಸಮಸ್ಯೆ ಇತ್ತು. ಅಬ್ರಹಾಮ ಮತ್ತು ಅವನ ಹೆಂಡತಿ ಸಾರ ಇಬ್ಬರು ವೃದ್ಧರಾಗಿದ್ದರು, ಅಂದರೆ 90-100 ವರ್ಷ ಪ್ರಾಯದವರು. ಸಾರಳಿಗೆ ಮಕ್ಕಳನ್ನು ಹೆರುವ ಕಾಲ ಮುಗಿದು ಹೋಗಿತ್ತು ಮತ್ತು ಅವಳಿಗೆ ಮಕ್ಕಳೇ ಆಗಿರಲಿಲ್ಲ. ಮತ್ತು ನಾವು ಜೀವಿತದಲ್ಲಿ ಬದಲಾವಣೆ ಎಂದು ಕರೆಯುವ ಸಂಗತಿ ಆಕೆಗೆ ಇನ್ನೂ ಆಗಿರಲಿಲ್ಲ. ಅಬ್ರಹಾಮನು ತಂದೆಯಾಗಲು ಬಹಳ ವೃದ್ಧನಾಗಿದ್ದನು. ಹೀಗೆ ಅವರಿಗೆ ಅಸಾಧ್ಯ ಪರಿಸ್ಥಿತಿ ಇತ್ತು. 19:ನೇ ವಚನದಲ್ಲಿ ಅದು ಹೇಳುತ್ತೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದ, ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು. ಅದಾಗ್ಯೂ ಅವನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ, ಇದು ಅಸಾಧ್ಯವಾಗಿ ಕಾಣುತ್ತದೆ ಎಂದು ಹೇಳಿದ. ಸಾರಳ ಕಡೆಗೆ ನೋಡಿ ಹೇಳಿದ, ಅಸಾಧ್ಯ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು. ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದನು. ಅದು ಹೇಳುತ್ತೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಆದರೆ ದೇವರನ್ನು ಘನಪಡಿಸುವವನಾಗಿ ದೃಢ ನಂಬಿಕೆ ಉಳ್ಳವನಾದನು. ದೇವರನ್ನು ಘನಪಡಿಸುವವನಾದ ನಾನು ಅಬ್ರಹಾಮನ ಈ ಕಥೆಯನ್ನು ಒಂದು ಉದಾಹರಣೆಯಾಗಿ ಬಳಸುತ್ತೇನೆ, ಏಕೆಂದರೆ ಅವನಿಗೆ ಎಷ್ಟು ದೊಡ್ಡ ಸಮಸ್ಯೆ ಇತ್ತು ಎಂಬುದು ಸೋಜಿಗ. ಅಸಾಧ್ಯದ ಪರಿಸ್ಥಿತಿಯಾದರೂ ಸಮಸ್ಯೆಯಿಂದ ಆಚೆಗೆ ನೋಡಿದ್ದನು. ಅವನು ಸಮಸ್ಯೆಯ ಬಗ್ಗೆ ಚಿಂತಿಸಲಿಲ್ಲ, ಅವನು ದೇವರ ವಾಗ್ದಾನಕ್ಕೆ ಅಂಟಿಕೊಂಡ. ನಾವು ಅದನ್ನೇ ಮಾಡಬೇಕು. ನೀವು ಜೀವಿತದಲ್ಲಿ ಈಗ ಇರುವ ಪರಿಸ್ಥಿತಿ ಏನಾದರೂ ಇರಲಿ, ನಿಮ್ಮ ಮಕ್ಕಳ ಬಗ್ಗೆ, ವಿವಾಹ, ಹಣಕಾಸು, ನೀವು ಪೂರ್ವದಿಂದ ಸುಧಾರಿಸಲು ಆಗದಂತೆ ಯೋಚಿಸುವಂಥದ್ದು, ನೀವು ಹೋರಾಡುತ್ತಿರುವ ಒಂದು ಚಟ, ಒಂದು ರೀತಿಯ ಪಾಪ ಹಿಡಿದುಕೊಳ್ಳಲು ಪ್ರಯತ್ನಿಸುವಂಥದ್ದು, ಅದು ಏನಾದರೂ ಆಗಲಿ, ದೇವರು ನಿಮಗಿರುವ ಯಾವುದೇ ಸಮಸ್ಯೆಗಿಂತ ದೊಡ್ಡವನು ಎಂದು ತಿಳಿದುಕೊಳ್ಳಬೇಕು. ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ನೀವು ಪ್ರಾರ್ಥಿಸಿ ನಂತರ ಚಿಂತಿಸಿದರೆ ನಿಮ್ಮ ಚಿಂತೆಯು ಪ್ರಾರ್ಥನೆಯನ್ನು ತೃಣೀಕರಿಸುತ್ತೆ. ಪ್ರಾರ್ಥನೆಯು ಚಿಂತೆಗೆ ಬದಲು ನೀವು ಮಾಡಬೇಕಾದ್ದು. ಅದು ನೀವು ಚಿಂತೆಯೊಂದಿಗೆ ಮಾಡುವಂಥದ್ದಲ್ಲ, ಅದು ಚಿಂತೆಗೆ ಬದಲಾಗಿ ಮಾಡುವಂಥದ್ದು. ನೀವು ಅದನ್ನು ಅರ್ಥ ಮಾಡಿ, ನಾವು ಪ್ರಾರ್ಥಿಸಿ ನಂತರ ಚಿಂತಿಸಿದರೆ ನಮ್ಮ ಬಾಯಿಂದ ನಾವು ದೇವರ ಮೇಲೆ ಆತುಕೊಂಡಿದ್ದೇವೆ ಎಂದು ಹೇಳುವುದು, ಆದರೆ ನಿಮ್ಮ ಕ್ರಿಯೆಗಳ ಮೂಲಕ ದೇವರದನ್ನು ಮಾಡುವುದಿಲ್ಲ ಎಂದು ನಂಬುತ್ತಿದ್ದೇವೆ ಎಂದು. ಹಾಗಾಗಿ ಪ್ರಾರ್ಥಿಸಿ ಚಿಂತಿಸಬೇಡಿ. ನನಗೆ ಚಿಂತೆಯ ಬಗ್ಗೆ ಗೊತ್ತು, ಏಕೆಂದರೆ ನನಗೆ ಚಿಂತೆಯ ಸಮಸ್ಯೆ ಇದ್ದವು, ಅಲ್ಲದೆ ನನಗೆ ತರ್ಕದ ಸಮಸ್ಯೆಗಳು ಕೂಡ ಇದ್ದವು. ನಾವು ಅದರ ಬಗ್ಗೆ ಒಂದು ನಿಮಿಷದಲ್ಲಿ ನೋಡೋಣ. ನಂಬಿಕೆಯು ದೇವರನ್ನು ನೋಡುತ್ತೆ. ಕಾಣದೇ ಇರುವಂಥದ್ದನ್ನು ನಂಬಿಕೆಯು ತಿಳಿದಿರುತ್ತದೆ. ನಂಬಿಕೆಯು ದೇವರನ್ನು ನೋಡುತ್ತದೆ ಎಂದು ನಿಮಗೆ ಗೊತ್ತು, ಆದರೆ ಅದು ದೇವರನ್ನು ಕಣ್ಣಿಂದ ನೋಡಲ್ಲ, ಹೃದಯದಿಂದ ನೋಡುತ್ತೆ, ಇಬ್ರಿಯ 11:6. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ, ಯಾಕೆಂದರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಎಂದು ನಂಬುವುದು ಅವಶ್ಯ. ಆತನ ಇದ್ದಾನೆ ಎಂದು ನಂಬಬೇಕು. ಆತನು ಎಲ್ಲೋ ಆಕಾಶದಲ್ಲಿದ್ದಾನೆಂದು ಅಷ್ಟೇ ಅಲ್ಲ, ಆದರೆ ಆತನು ಇಲ್ಲಿಯೇ ಇದ್ದಾನೆ ಈಗಲೇ ಎಂದು ನಿಮಗೆ ಗೊತ್ತೇ. ದೇವರು ಇಲ್ಲಿ ಇದ್ದಾನೆ, ಇಲ್ಲೇ ಈಗಲೇ. ನೀವು ನಿಮ್ಮ ಕಾರ್ ಬಳಿ ಹೋಗಲು ಈ ಕಟ್ಟಡವನ್ನು ಬಿಡುವಾಗ ಆತ ನಿಮ್ಮೊಂದಿಗಿದ್ದಾನೆ. ನೀವು ಮನೆಗೆ ಹೋಗುವಾಗ ಆತ ಮನೆಯಲ್ಲಿ ನಿಮ್ಮ ಜೊತೆ ಇದ್ದಾನೆ. ನೀವು ಮಲಗಲು ಹೋಗುವಾಗ ಆತ ಇದ್ದಾನೆ. ಬೆಳಿಗ್ಗೆ ಏಳುವಾಗ ಆತ ಅಲ್ಲಿದ್ದಾನೆ. ನೀವು ಬೆಳಿಗ್ಗೆ ವಾಪಸ್ ಬರುವಾಗ ಆತ ಇಲ್ಲಿದ್ದಾನೆ. ದೇವರ ಬಗ್ಗೆ ಅದ್ಭುತ ವಿಷಯ, ಆತನು ಆತ್ಮಸ್ವರೂಪನಾಗಿ ನಮ್ಮೊಬ್ಬೊಬ್ಬರೊಟ್ಟಿಗೆ ಯಾವಾಗಲೂ ನಿಕಟವಾಗಿ ಇರುವವನು ಎಂಬುದು. ನಮ್ಮನ್ನೆಂದಿಗೂ ಬಿಟ್ಟು ಬಿಡಲ್ಲ, ತೊರೆಯುವುದಿಲ್ಲ. ಆತನೇ ಮಹೋನ್ನತನು, ಆತನೇ. ನಾನು ಈ ದಿನ ಹೋಟೆಲ್ ರೂಮ್ನಲ್ಲಿ ಅದರ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಅಂದ್ಕೊಂಡೆ, ನಾನು ಮುಂದಿನ 1-2 ವಾರ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಚಿಂತಿಸುವುದಕ್ಕೆ ಇಷ್ಟಪಡ್ತೇನೆ. ಪ್ರತಿದಿನ ಸ್ವಲ್ಪ ನಿಂತು ಹೇಳುತ್ತೇನೆ, ದೇವರು ಇಲ್ಲಿದ್ದಾನೆ. ಈ ಗುರಿ ಮುಟ್ಟಲು ನೀವು ನನ್ನ ಜೊತೆ ಸೇರ್ತೀರಾ? ಕಡೆಯ ಪಕ್ಷ 10 ಬಾರಿ ನಿಂತು ಗಟ್ಟಿಯಾಗಿ ಹೇಳಬಹುದೇನು,
ದೇವರು ಎಲ್ಲಿದ್ದಾನೆ? ದೇವರು ಎಲ್ಲಿದ್ದಾನೆ?
ನಾವು ಭಯದ ಬಗ್ಗೆ ಮಾತನಾಡಿದೆವು, ಸತ್ಯವೇದದಲ್ಲಿ ಹೇಳುತ್ತೆ ಭಯಪಡಬೇಡ ಎಂದು.
ಏಕೆ? ಒಂದೇ ಕಾರಣ ಕೊಡಲ್ಪಟ್ಟಿದೆ, ನಾನು ನಿನ್ನೊಂದಿಗೆ ಇದ್ದೇನೆ.
ದೇವರೇನ್ ಮಾಡಲಿದ್ದಾನೆಂದು ತಿಳಿಯುವ ಅವಶ್ಯಕತೆ ಇಲ್ಲ, ಯಾವಾಗ ಮಾಡಲಿದ್ದಾನೆಂದು ತಿಳಿಯಬೇಕಿಲ್ಲ. ನಾವು ತಿಳಿದುಕೊಳ್ಳಬೇಕಾದಷ್ಟೇ ಆತನಿದ್ದಾನೆ, ಒಂದು ಯೋಜನೆ ಹೊಂದಿದ್ದಾನೆ, ಮತ್ತು ಸರಿಯಾದ ಸಮಯಕ್ಕೆ.
ನಮ್ಮ ಸಮಯಕ್ಕಲ್ಲ,
ಸರಿಯಾದ ಸಮಯದಲ್ಲಿ ದೇವರ ಯೋಜನೆಯನ್ನು ಕಾರ್ಯಗತಗೊಳಿಸ್ತಾನೆ.
ನನ್ನ ಹೃದಯದಲ್ಲಿ ಉಕ್ಕುತ್ತಿರುವ ಒಂದು ವಿಷಯ ನಿಮಗೆ ಈಗ ಹೇಳ್ತೇನೆ.
ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ನಿಮಗೆ ಅನ್ನಿಸದ, ಕಾಣದ, ಅರ್ಥವಾಗದ ರೀತಿಯಲ್ಲಿ ಈಗಲೇ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ.
ನಿಮ್ಮ ಜೀವಿತದಲ್ಲಿ ಇದೇ ಸಮಯದಲ್ಲಿ ನಡೆಯೋದು ಒಳ್ಳೆದೆನಿಸದಿರೋದ್ರಿಂದ ದೇವರು ಕಾರ್ಯ ಮಾಡಲ್ಲ ಎಂದಲ್ಲ.
ಹಾದು ಹೋಗುವ ಎಲ್ಲವುಗಳಲ್ಲಿ ಧ್ವನಿ ಎತ್ತಿ ಹೇಳಬೇಕು, ದೇವರೇ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿರುವೆ ಎಂದು ನಂಬುತ್ತೇನೆ, ಏನೋ ಒಳ್ಳೆಯದನ್ನು ನಿರೀಕ್ಷಿಸುತ್ತೇನೆ.
ವಿಮೋಚನಾಕಾಂಡ 3:9-14.
ಆದ್ದರಿಂದ ಈಗ ಕೇಳು, ಇಸ್ರಾಯೇಲ್ ಮಕ್ಕಳ ಕೂಗು ನನ್ನ ಬಳಿ ಬಂದಿದೆ. ಐಗುಪ್ತರು ಅವರನ್ನು ಬಾಧಿಸುವ ಬಾಧೆಯನ್ನು ನೋಡಿದ್ದೇನೆ. ಆತನು ಮೋಶೆಗೆ ಮಾತನಾಡುತ್ತಿದ್ದಾನೆ, ಆದ್ದರಿಂದ ಈಗ ಬಾ, ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ. ಇಸ್ರಾಯೇಲ್ ಮಕ್ಕಳಾದ ನನ್ನ ಜನರನ್ನು ನೀನು ಐಗುಪ್ತದೊಳಗಿಂದ ಹೊರಗೆ ಬರಮಾಡಬೇಕು ಅಂದನು.
ಇಸ್ರಾಯೇಲಿಯರು ದೇವರಿಗೆ ಮೊರೆ ಇಡುತ್ತಿರುವಾಗ ದೇವರು ಅವರಿಗೆ ವಿಮೋಚನೆಯನ್ನು ತಂದುಕೊಡುವ ಒಬ್ಬ ಮನುಷ್ಯನನ್ನು ಕಂಡುಕೊಳ್ಬೇಕಾಯಿತು.
ಯಾರಾದರೂ ಸಹಾಯಕ್ಕೆ ಪ್ರಾರ್ಥಿಸುವಾಗ ದೇವರು ಯಾರನ್ನಾದರೂ ನೋಡ್ತಾನೆ. ಪ್ರಾಯಶಃ ನಿಮ್ಮಲ್ಲನೇಕರು, ಟಿವಿ ನೋಡುತ್ತಿರುವ ನಿಮ್ಮಲ್ಲನೇಕರು ಆತನು ಕಾರ್ಯ ಮಾಡಿ ಸಹಾಯ ತರಲು.
ದೇವರು ಮನುಷ್ಯನ ಹೊರತು ಕೆಲಸ ಮಾಡಲ್ಲ, ಅವ್ರ ಜೊತೆ ಕೆಲಸ ಮಾಡ್ತಾನೆ.
ನಾವು ಸಹಭಾಗಿಗಳು,
ದೇವರೊಂದಿಗೆ
ಸಹಭಾಗಿಗಳು. ಅದೊಂದು ಸೋಜಿಗದ ವಿಷಯ.
ಸೋಜಿಗ ಅಲ್ಲವೇ? ಸುವಾರ್ತೆ ಸಾರಲು ನಾನು ದೇವರಿಗೆ ಏಕೆ ಅವಶ್ಯಕ?
ನನ್ನನ್ನು ಆತನು ಸುವಾರ್ತೆ ಸಾರಲು ಏಕೆ ಬಿಡುತ್ತಾನೆ?
ನಾನಿದರ ಭಾಗವಾಗಲು ಆತ ಏಕೆ ಬಿಡುತ್ತಾನೆ?
ಆತ ದೂತನ ಮೂಲಕ ಸುವಾರ್ತೆ ಸಾರಬಲ್ಲನು.
ಆದ್ರೆ ಅದಕ್ಕಾತನಿಗೆ ಮನುಷ್ಯ ಬೇಕು.
ಆಗ ಮೋಶೆಯು ದೇವರಿಗೆ, ಫರೋಹನ ಬಳಿಗೆ ಹೋಗುವ ಹಾಗೆ ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದೊಳಗಿಂದ ಹೊರಗೆ ಬರಮಾಡುವಂತೆಯೂ ನಾನು ಎಷ್ಟರವನಂದನು.
ನಿನ್ನನ್ನು ಕಳಿಸುತ್ತೇನೆಂಬುದಕ್ಕೆ ನಿನ್ನ ಸಂಗಡ ಇರುವುದೇ ಗುರುತು.
ದೇವರು ನಮ್ಮನ್ನು ಕಳಿಸಿದ್ದಾನೆಂಬುದಕ್ಕೆ ಗುರುತು ಆತನೇ ನಮ್ಮೊಂದಿಗೆ ಇರುವಂಥದ್ದು.
ನಾನು ಸುವಾರ್ತೆ ಸಾರುವಾಗ ದೇವರು ನನ್ನೊಂದಿಗಿದ್ದಾನೆಂದ್ಬಲ್ಲೆ.
ನನಗದು ಗೊತ್ತು. ನನಗೆ ಆತ ಕಾಣಲ್ಲ. ನಾವು ಭಾವನೆಗಳ ಬಗ್ಗೆ ಅಂದುಕೊಳ್ಳುವ ರೀತಿಯಲ್ಲಿ ಆತನನ್ನು ಭಾವಿಸದೇ ಇರಬಹುದು, ಆದರೆ ಆತನನ್ನು ನಾನು ಅನುಭವಿಸ್ತೇನೆ. ಆತನು
ಇಲ್ಲದಿದ್ದರೆ ಇದನ್ನು ನಾನು ಮಾಡಲಾಗದು ಎಂದು ನನಗೆ ತಿಳಿದಿದೆ.
ದೇವರು ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮೊಂದಿಗಿದ್ದಾನೆ.
ಕೆಲವರು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಿ,
ಅದರ ಮಧ್ಯೆ ನೀವು ಸಂತೋಷ ಸಮಾಧಾನ ಹೊಂದಿದ್ದೀರಿ.
ದೇವರು ಮಾತ್ರ ಅದನ್ನು ಕೊಡಬಲ್ಲನು.
ದೇವರು ನಿಮ್ಮೊಂದಿಗಿದ್ದಾನೆ.
ಸಮಸ್ಯೆ ಇರುವುದರಿಂದ ದೇವರು ನಿಮ್ಮನ್ನು ತೊರೆದು ಬಿಟ್ಟಿದ್ದಾನೆ ಎಂದಲ್ಲ, ದೇವರು ನಿಮ್ಮೊಂದಿಗಿದ್ದಾನೆ.
ನೀನ್ ಜನರನ್ನು ಐಗುಪ್ತದೊಳಗಿಂದ ಹೊರಗೆ ತಂದ ತರುವಾಯ,
ನೀವೀ ಬೆಟ್ಟದ ಮೇಲೆ
ದೇವರನ್ನು ಆರಾಧಿಸುವಿರೆಂದನು.
ಅದಕ್ಕೆ ಮೋಶೆಯ ದೇವರಿಗೆ,
ಇಗೋ ಇಸ್ರಾಯೇಲ್ ಮಕ್ಕಳ,
ಬಳಿಗೆ ಹೋಗಿ ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳುವಾಗ
ಅವರು ನನಗೆ ಆತನ ಹೆಸರೇನೆಂದು ಕೇಳಿದರೆ ನಾನು ಅವರಿಗೆ ಏನು ಹೇಳಬೇಕಂದನು.
ದೇವರು ತನ್ನ ಬಗ್ಗೆ ವಿವರಿಸುವುದು ನನಗೆ ಇಷ್ಟ. ಆತ ಒಂದಷ್ಟು ಮಾಹಿತಿ ಕೊಡುವುದಿಲ್ಲ.
ಆಗ ದೇವರು ಮೋಶೆಗೆ, ಇರುವಾತನೇ ಆಗಿದ್ದೇನೆ.
ಇರುವಾತನು ಎಂದರೆ?
ಮತ್ತು ನಾನೇ ನಾನಾಗಿದ್ದೇನೆ.
ಆತ ಹೇಳಿದ, ನೀನಿದನ್ನು ಇಸ್ರಾಯೇಲರಿಗೆ ಹೇಳಬೇಕು.
ನಾನೇ ಈಗ ಇಲ್ಲಿದ್ದೇನೆ.
ಮಹೋನ್ನತನು, ಎಲ್ಲೆಡೆ ಎಲ್ಲಾ ಸಮಯದಲ್ಲಿ ಇರುವಾತ,
ಎಲ್ಲರನ್ನೂ ನೋಡುತ್ತಿರುವವನು,
ಎಲ್ಲರ ಜೀವಿತದಲ್ಲಿ ತೊಡಗಿರುವವನು.
ಈಗಲೂ ಕೂಡ ಆತ ಪಾಪದಲ್ಲಿ ಜೀವಿಸುತ್ತಿರುವ ಜನರನ್ನು ಹಿಂದಟ್ಟುತ್ತಿದ್ದಾನೆ, ಸಂಬಂಧಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾನೆ.
ನೀವು ಯೋಚಿಸಬೇಕು, ದೇವರು ಎಲ್ಲಾ ಸ್ಥಳದಲ್ಲಿ ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾನೆಂದು.
ನೀವು ಎಚ್ಚರಗೊಳ್ಳುವವರೆಗೆ
ಬನ್ನಿ. ಈಗ
ನಾನು ಆತನು ಯಾರು, ಈ ದೇವರು ಯಾರು?
ನಾನೇ
ನಾನಾಗಿದ್ದೆಯಲ್ಲ, ಆಗುತ್ತೇನೆಯಲ್ಲ.
ಮಹೋನ್ನತನಾದ ನಾನೆಂದು ಹೇಳಲಿಲ್ಲ.
ನಾನು ಮುಂದೆ ಮಹೋನ್ನತನಾಗುತ್ತೇನೆ ಹೇಳಲಿಲ್ಲ. ಆತ ಹೇಳಿದ್ದು,
ನಾನೇ ಆ ಮಹೋನ್ನತ.
ಹೌದು, ಆತನು ನಿನ್ನೆ ಇದ್ದನು. ಏಕೆಂದರೆ ನಿನ್ನೆ ಇದ್ದಾಗ ಆತನು ತಾನೇ ಆಗಿದ್ದನು. ಈಗ ನಿನ್ನೆ ಮುಗಿದಿದೆ. ನಾನು ನಿನ್ನೆಗೆ ಹೋಗದ್ರ ಬಗ್ಗೆ ಚಿಂತಿಸಿ ಒಳ್ಳೆಯದಾಗುವುದಿಲ್ಲ. ದೇವರು ಅದನ್ನು ಮುಗಿಸಿದ್ದಾನೆ, ಅದರಲ್ಲಿ ಇನ್ನೆಂದಿಗೂ ಇರುವುದಿಲ್ಲ. ನಾವು ನಾಳೆಯ ಬಗ್ಗೆ ಬಿಂಬಿಸಲು ಪ್ರಯತ್ನಿಸುವುದರಿಂದ ನಮಗೇನು ಒಳ್ಳೆಯದಾಗದು. ಆತನು ಅಲ್ಲಿ ಇನ್ನೂ ಹೋಗಲಿಲ್ಲ. ನಮಗೆ ಗೊತ್ತಿದೆ ದೇವರು ಇರದೇ ಇರುವಂತ ಸಮಯ ಇಲ್ಲ. ಆದರೆ ನಾನು ಮಾತನಾಡುತ್ತಿರುವುದು ನಿಮಗಾಗಿ. ಆತ ಇಲ್ಲಿದ್ದಾನೆ ಈಗಲೇ ನಮಗಾಗಿ. ನಾವು ಸಮಯ ವ್ಯರ್ಥ ಮಾಡದಿದ್ದರೆ ನಿನ್ನೆಗಾಗಿ ನಾಳೆಗಾಗಿ ದೇವರು ನಮಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಕೊಡುತ್ತಾನೆ. ನಾಯಕತ್ವ ನಡೆಸುವಿಕೆ ಈ ದಿನದಲ್ಲಿ, ಈ ದಿನಕ್ಕಾಗಿ ನಾವು ಉದ್ದೇಶಿತವಾಗಿ ಏನಾದರೂ ಮಾಡಬೇಕು. ನಾನಂದೇ ನಾವು ಉದ್ದೇಶಿತವಾಗಿ ಏನೇನಾದರೂ ಮಾಡಬೇಕು, ಯಾಕೆಂದರೆ ಸೈತಾನನು ಅದನ್ನು ನಮ್ಮಿಂದ ಕದಿಯಲು ಪ್ರಯತ್ನಿಸ್ತಾನೆ. ನಾನೀಗ ಏನು ಮಾಡುತ್ತಾ ಇದ್ದೇನೋ ಅದಕ್ಕಿಂತ ಆಚೆ ನಾನು ಯೋಚಿಸುವ ಅಗತ್ಯವಿಲ್ಲ ಎಂಬುದು ಒಂದು ಅದ್ಭುತವಾದ ವಿಷಯ. ನಾನದರ ಬಗ್ಗೆ ಏನನ್ನು ಪರಿಗಣಿಸಬೇಕಾಗಿಲ್ಲ. ನಾನು ನನ್ನ ಕಳೆದ ವರ್ಷದ ಕ್ಯಾಲೆಂಡರ್ ಅನ್ನು ನೋಡಿದರೆ, ನಾನು ಕಳೆದ 30 ವರ್ಷಗಳ ನನ್ನ ಕ್ಯಾಲೆಂಡರ್ ನೋಡಿದರೆ,
ಅದನ್ನು ಹೇಗೆ ಮಾಡಿದೆ ನಾನು ಎಂದು
ಅಂದುಕೋತೇನೆ. ನಾನು 1 ವರ್ಷದ ಕ್ಯಾಲೆಂಡರ್ ನೋಡಿದ್ರೆ ನಾನು ಇದನ್ನೆಲ್ಲ
ಹೇಗೆ ಮಾಡಿದೆ ಅಂದುಕೊಳ್ಳುತ್ತೇನೆ.
ಆದರೆ ಅದು ನಿಜಕ್ಕೂ ಅಷ್ಟು ದೊಡ್ಡ ವಿಷಯವೇನೂ ಆಗಿರಲಿಲ್ಲ. ಒಂದೊಂದಾಗಿ ವಿಷಯಗಳನ್ನು ತೆಗೆದುಕೊಳ್ಳುವಾಗ ದೇವರು ನಿಮಗೆ ಬೇಕಾದ್ದನ್ನು ಕೊಡ್ತಾನೆ. ಅನೇಕರು ನಿಮ್ಮ ಭವಿಷ್ಯದಲ್ಲಿ ಹೊಯ್ದಾಡುವ ವಿಷಯಗಳಿವೆ, ಅವುಗಳಿಗೆ ಉತ್ತರದ ಅಗತ್ಯವಿದೆ ಎಂದು ನೀವು ಬಲ್ಲಿರಿ. ನಿಮ್ಮಲ್ಲಿ ಅವುಗಳಿಗೆ ಉತ್ತರವಿಲ್ಲ. ಆದ್ರೇನ್ ಗೊತ್ತೇ, ನೀವು ದೇವರಲ್ಲಿ ನಂಬಿಕೆ ತೋರಿಸುವ ಉತ್ತಮ ರೀತಿ ಅದರ ಬಗ್ಗೆ ಚಿಂತಿಸಲು ನಿರಾಕರಿಸುವುದು, ಅತಿಯಾದ ಚಿಂತೆ ನಿರಾಕರಿಸುವುದು. ಸದಾ ಅದರ ಯೋಚನೆ ಬರುವಾಗ ಹೇಳಿ, ನಾನು ಮಾಡೋದು ನಂಗೆ ಗೊತ್ತಿಲ್ಲ, ಆದರೆ ನಾನು ಏನು ಮಾಡುತ್ತೇನೆ ಎಂಬುದನ್ನು ದೇವರು ಬಲ್ಲ. ಅದುವೇ ನಾವು ದೇವರ ಜೊತೆ ಅದ್ಭುತ ಸ್ಥಿತಿಗೆ ಹೋಗುವುದು. ಅಲ್ಲಿ ಅತ್ಯಧಿಕ ಸಮೃದ್ಧಿ ನಿರೀಕ್ಷಿಸಲು ಕೇಳಲು ಧೈರ್ಯ ಮಾಡುವುದಕ್ಕಿಂತ ಮೇಲೆ ಆತ ಕೊಡಬಲ್ಲನು. ಅನೇಕರಿಗೆ ದೇವರು ನಿಮ್ಮಲ್ಲಿ ಕಾರ್ಯ ಮಾಡಿರುವ ಅದ್ಭುತವಾದ ಸಾಕ್ಷಿಗಳು ಇವೆ. ದೇವರು ನಿಮ್ಮನ್ನು ಕೆಲವು ನೀವು ಸುಧಾರಿಸುತ್ತೀರಿ ಎಂದು ಯಾರೂ ಯೋಚಿಸಲಾಗದ ಸ್ಥಳದಿಂದ ಆಚೆ ತಂದ. ನನ್ನಲ್ಲಿ ಕೂಡ ಅದೇ ಸಾಕ್ಷಿ ಇದೆ. ನಾನು ನಿಮಗೆ ಹೇಳುತ್ತೇನೆ, ದೇವರು ಪಕ್ಷಪಾತಿಯಲ್ಲ ಎಂದು. ಆತನ ವಾಗ್ದಾನಗಳು ಕೆಲವರಿಗುಂಟು, ಕೆಲವರಿಗೆ ಇಲ್ಲ ಎಂದಲ್ಲ, ಅದು ನಿಮಗೆ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗಾಗಿ ದೇವರ ವಾಗ್ದಾನಗಳು ನಿಮಗಾಗಿ, ನಿಮಗೆ ದೇವರ ವಾಗ್ದಾನಗಳು ನಿಮಗಾಗಿಯೇ ಇವೆ. ಹೌದು, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮಗಾಗಿ ಒಳ್ಳೆಯ ಯೋಜನೆ ಹೊಂದಿದ್ದಾನೆ. ನೀವು ವೈರಿಗೆ ಎದುರಾಗಿ ನಿಲ್ಲಬೇಕು, ಅವನಿಗೆ ಬಾಯಿ ಮುಚ್ಚಲು, ಸುಳ್ಳು ಹೇಳುವುದನ್ನು ನಿಲ್ಲಿಸಲು ಹೇಳಬೇಕು. ನೀವು ದೇವರನ್ನು ನಂಬಬೇಕು. ಮತ್ತಾಯ 14:27. ನೀವು ನಂಬಿಕೆಯ ಒಳ್ಳೆ ಹೋರಾಟ ಮಾಡಬೇಕು. ಸ್ವಲ್ಪ ಹಿಂಸಕರಾಗಿ ಪರವಾಗಿಲ್ಲ, ಅನೇಕರು ತಪ್ಪಾದ ರೀತಿಯಲ್ಲಿ ಹಿಂಸಕರಾಗಿದ್ದುಂಟು, ನಾನು ಮಾಡಿದ್ದೇನೆ. ನಾವು ಒಮ್ಮೆ ವೈರಿಗೆ ವಿರುದ್ಧವಾಗಿ ಪವಿತ್ರ ಹಿಂಸೆಯಲ್ಲಿ ತೊಡಗಿ ಹೇಳಬೇಕು, ಇಲ್ಲ 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 ಇಲ್ಲ. ಪ್ರತಿ ಬಾರಿ ತೀರ್ಕೊಂಡು ಏನ್ ಮಾಡಬೇಕೆಂದು ಬಿಂಬಿಸುತ್ತಾ ನನ್ನ ಜೀವಿತ ವ್ಯರ್ಥ ಮಾಡಲ್ಲ. ದೇವರ ನಿಯಂತ್ರಣದಲ್ಲಿದ್ದ ನಾನಲ್ಲ. ಸ್ವತಃ ಮಾತಾಡಿಕೊಳ್ಳುತ್ತಿದ್ದೀರಿ, ನೀವು ಅರ್ಥಪೂರ್ಣವಾಗಿ ಮಾತಾಡಬೇಕು. ವಚನ 25, ಮತ್ತಾಯ 14:25. ಮತ್ತು 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಅವರ ಬಳಿಗೆ ಹೋದನು. ಆತ ಸಮುದ್ರದ ಮೇಲೆ ನಡೆಯುವುದನ್ನು ಶಿಷ್ಯರು ನೋಡಿ ಕಳವಳಪಟ್ಟು ಕಿರಿಚಿ ಹೇಳಿದ್ರು,
ಆ
ಇದು ಭೂತ ಎಂದು ಭೀತಿಯಿಂದ ಕೂಗಿದರು. ಆದರೆ ಯೇಸು ತಕ್ಷಣವೇ ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ಭಯಬೇಡ, ನಾನೇ ಅಂದ. ನಂಗದಿಷ್ಟ, ಅದ್ ಸ್ವಲ್ಪ ಹೇಳುತ್ತೆ ಆದರೆ ಬಹಳ ಹೇಳುತ್ತದೆ. ಆ ಚಿಕ್ಕ ಪದಕುಂಜ ನಾನೇ ಅರ್ಥಗರ್ಭಿತ. ಲೋಕದಲ್ಲಿ ಅನೇಕರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಯೇಸುಕ್ರಿಸ್ತನನ್ನು ನಂಬುವವರಾದ ನಮಗೆ ಅದರ್ಥ ಆಗುತ್ತೆ. ಆತನು ಈಗಲೇ ಎಲ್ಲಿದ್ದಾನೆ, ಆತನು ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಳ್ತಾನೆ. ನೀವು ಚಿಂತಿಸಬೇಕಿಲ್ಲ, ಸಮಸ್ಯೆ ಇದ್ರೆ ದೇವರು ಎರಡರಲ್ಲೊಂದು ಮಾಡ್ತಾನೆ. ಆತ ಸಮಸ್ಯೆಯನ್ನು ತೆಗೀತಾನೆ, ಅದು ಸದಾ ನಮ್ಮ ಮೊದಲ ಆಯ್ಕೆ. ಸಾಮಾನ್ಯವಾಗಿ ನಾವು ಅದರಲ್ಲಿ ಬಹಳ ತೃಪ್ತಿ ಹೊಂದುತ್ತೇವೆ ಎಂದು ಅಂದುಕೊಳ್ಳುತ್ತೇವೆ. ಆತ ಸಮಸ್ಯೆಯನ್ನು ತೆಗೆದುಹಾಕುತ್ತಾನೆ, ಅಥವಾ ಆತ ನಿಮಗೆ ಬಲ, ಕೃಪೆ, ಆ ಸಮಸ್ಯೆಯಲ್ಲಿ ಹಾದು ಹೋಗಲು ಸಾಮರ್ಥ್ಯ ಕೊಡುತ್ತಾನೆ. ನಾವು ಹಾದು ಹೋಗುವ ಭಾಗವನ್ನು ಇಷ್ಟಪಡುವುದಿಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ದೇವರೊಂದಿಗಿನ ನಡೆಯಲ್ಲಿ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ನೀವು ಹೊಂದಿಕೊಳ್ಳುವುದು ಅಥವಾ ತೃಪ್ತಿಯಿಂದ ಇರುವಲ್ಲಿ ಬರುವ ತನಕ ಕಠಿಣ ಸವಾರಿ ಮಾಡಬೇಕು. ಸಂತೋಷವಾಗಿರುವುದಕ್ಕೆ ಮಾರ್ಗ ಅದುವೇ. ತೊಂದರೆ ಕೊಡುವ, ಪೀಡಿಸುವ ಅಥವಾ ಕಠಿಣವಾಗಿರುವುದನ್ನು ದೇವರೇ ತೆಗೆದುಹಾಕಬೇಕು. ಇಲ್ಲದೇ ಇದ್ದ ಜೀವಿತವೆಲ್ಲ ಹೋರಾಡ್ತೀರಿ. ನೀವು ಹೇಳಬೇಕು ದೇವರೇ, ನೀನು ಎರಡರಲ್ಲಿ ಒಂದು ಮಾಡುತ್ತಿ ಎಂದು ನನಗೆ ಗೊತ್ತು. ನೀನಿದ್ದನ್ನು ತೆಗೆದುಹಾಕುತ್ತಿ, ದೂರ ತಳ್ಳುತ್ತಿ, ಅಥವಾ ನಾನು ಅದನ್ನು ನಿಭಾಯಿಸುವಂತೆ ಕೃಪೆ ಕೊಡ್ತಿ. ನಾವು ದೇವರಲ್ಲಿ ಭರವಸೆ ಇಟ್ಟು ಆಯ್ಕೆಯನ್ನು ಆತನಿಗೆ ಬಿಡಬೇಕು. ನಾವು ಅದರಲ್ಲಿ ಹಾದು ಹೋಗಲು ಆತ ಬಿಟ್ರೆ ಆಗ ಅದರಲ್ಲಿ ಆತನಿಗೊಂದು ಉದ್ದೇಶವಿದೆ. ಅಲ್ಲಿ ನಮಗೆ ಅಗತ್ಯವಿರುವ ಒಂದರಿಂದ ನಾವು ಹೊರಗೆ ಬರಬೇಕು. ನಿಮ್ಮ ಕೇಳಿಸ್ತೇ, ಅಲ್ಲಿ ಬೇಕಾಗಿರುವ ಒಂದರಿಂದ ನಾವು ಹೊರಗೆ ಬರಬೇಕಾಗಿದೆ. ನಂಗೊತ್ತದನ್ನು ನಾವು ಇಷ್ಟಪಡಲ್ಲ. ನಿಮ್ಮಲ್ಲಿ ಕೆಲವರು ನನಗೆ ಕಲ್ಲೆಸೆಯಲು ಬಯಸ್ತೀರಿ, ಏಕೆಂದ್ರೆ ನೀವು ಯೋಚಿಸ್ತಿದ್ದೀರಿ ನಾನು ಹಾದು ಹೋಗುತ್ತಿರೋದರಲ್ಲಿ ನನಗೆ ಒಳ್ಳೆಯದಾಗುತ್ತೆ ಅಂತ. ನೀನು ಹೇಳುತ್ತಿ, ನೀನು ಹೇಳೋದನ್ನು ನಾನು ಕೇಳಲ್ಲ. ಆಕ್ರಮಣವಾಗಿರೋದು ಬೇಡ. ಹಾಗಾದರೆ ಮುಂದೆ ಹೋಗಿ ದುಃಖಿತರಾಗಿರ್ತೀರಿ, ಏಕೆಂದ್ರೆ ದೇವರಲ್ಲಿ ಭರವಸೆ ಹಿಡಿದಿದ್ರೆ ನೀವು ದುಃಖಿತರಾಗ್ತೀರಿ. ಅದೊಂದೇ ಆಯ್ಕೆ ನಿಮಗೆ. ದೇವರನ್ನು ನಂಬೋದು ಅದ್ಭುತ, ಹೀಗೆ ಹೇಳೋದು ಎಷ್ಟು ಅದ್ಭುತ, ಇದರ್ಥವಾಗ್ತಿಲ್ಲ. ಆದರೆ ದೇವರು ಅದನ್ನು ಖಂಡಿತ ಮಾಡ್ತಾನೆ. ನನಗೆ ಇದು ಅರ್ಥವಾಗುತ್ತಿಲ್ಲ, ಅದು ಕೆಟ್ಟದಾಗಿ ನೋವಾಗುತ್ತೆ, ತಡೆಯಲಾಗದು, ಆದರೆ ದೇವರು ಅದನ್ನು ಮಾಡುತ್ತಾನೆ ಎಂದು ನಂಬುತ್ತೇನೆ. ಹೇಗಾದರೂ ಯಾವ ರೀತಿಯಾದರೂ ದೇವರು ಅದನ್ನು ಮಾಡ್ತಾನೆ ಎಂದು ನಂಬುತ್ತೇನೆ. ನೋಡಿ, ಪ್ರಾಮಾಣಿಕವಾಗಿ ಸತ್ಯವಾಗಿ ನೀವು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ದೇವರು ನಿಮ್ಮೊಂದಿಗೆ ಇರುವುದಾದ್ರೆ, ಆತ ನಿಮ್ಮೊಂದಿಗೆ ಇದ್ದಾನೆಂದು ಗೊತ್ತಿದ್ರೆ, ಆಗ ನಿಮಗೆ ಗೊತ್ತಿದೆ ದೇವರು ನಿಮ್ಮೊಂದಿಗೆ ಇದ್ದಾನೆ, ಆತ ನಡೆಸ್ತಾನೆ ಅಂತ ನೀವು ನಂಬಿದ್ದೀರಿ. ಆ ಕಷ್ಟದ ಮಧ್ಯೆ ನಂಬುತ್ತೀರಿ, ಆತ್ಮಿಕವಾಗಿ ಬೆಳೆಯುತ್ತಿದ್ದೀರೆಂದು. ನಿಮ್ಮಲ್ಲಿ ಎಷ್ಟು ಜನ ಆತ್ಮಿಕವಾಗಿ ನೀವು ಬೆಳೆಯುತ್ತಿದ್ದೀರಿ ಎಂದು ಅಂದುಕೊಂಡಿದ್ದೀರಿ ಕಠಿಣ ಪರಿಸ್ಥಿತಿಯಲ್ಲಿಯೂ? ಹೇಳಿ ಎಷ್ಟು ಜನ. ನೋವಾಗುತ್ತೆ, ಆದರೆ ಬೆಳಿತೀರಿ. ಅದೇ ವಯಸ್ಸಿನವರು ನೊಂದ್ಕೋತಾರೆ, ಬೆಳವಣಿಗೆಯಲ್ಲಿ ನೋವಾಗುತ್ತೆ. ನೀವಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಹೀಗೆ ಹೇಳಿ, ಏನ್ ಗೊತ್ತೇ ದೇವರೇ, ನಾನು ನಿನ್ನ ನಂಬ್ತೇನೆ. ಆಗ ಹಾಗೆಯಲ್ಲೇ ತಳಮಳ ಹೊರಟು ಹೋಗುತ್ತೆ. ದೇವರ ಬಳಿ ಒಂದು ಮೃದುವಾದ ಮಣ್ಣು ಇದೆ, ಅದು ಆತನು ಸುಂದರವಾದ ಅದ್ಭುತವಾದ ಸಂಗತಿಯನ್ನು ಮಾಡುವಂಥದ್ದು. ನಿಮ್ಗೆ ಹೇಳ್ತೇನೆ, ನನ್ನ ಜೀವಿತದಲ್ಲಿ ಎಲ್ಲವೂ ಮೃದುವಾಗಿ ಆಗಲಿಲ್ಲ. ಅದ್ ನಿಜವಾಗಿ ಬಹುತೇಕ ಸರಿ, ಅದು ನಿಜವಾಗಿ, ಅದು ಬಹುತೇಕವಲ್ಲ, ಅದು ಚಾರಿತ್ರಿಕವಾಗಿ ನಮಗೆ ಸಂಭವಿಸುವ ಸಂಗತಿಗಳು. ನಾವು ದಾರಿಯಲ್ಲಿರುವಾಗ ಈ ಸಮ್ಮೇಳನದಲ್ಲಿ ನಾನು ಒಮ್ಮೆಯಾದರೂ ನನ್ನ ಹೋಟೆಲ್ ರೂಮ್ಗೆ ಹೋಗಲು ಬೀಗಿದ ಕೈಯಿಂದ ಬಾಗಿಲು ತೆರಲಿಕ್ಕಾಗಲಿಲ್ಲ. ಒಮ್ಮೆ ಅಲ್ಲ, ಒಂದು ಬಾರಿಯೂ ಅಲ್ಲ. ಒಮ್ಮೆ ಅವರು ನಮಗೆ ಹೊಸ ಕೀಗಳನ್ನು ಕೊಟ್ಟರು, ಅವು ಕೆಲಸ ಮಾಡಲಿಲ್ಲ. ಇದು ಸ್ವಾರಸ್ಯಕರ. ನಾನು ಇದನ್ನು ಮಾಡಿ ಮುಗಿಸಿದಾಗ ಎಲ್ಲ ಜನರು ಚಪ್ಪಾಳೆ ಹೊಡೆದು ಉಲ್ಲಾಸಿಸುವಾಗ, ನಾನು ಅದ್ಭುತ ಸಮಯ ಹೊಂದಿರುವಾಗ, ಆಗ ನಾನು ಹೋಟೆಲ್ ರೂಮ್ಗೆ ವಾಪಸ್ ಹೋಗ್ತೇನೆ ಮತ್ತು ನೆಲದ ಮೇಲೆ ಕೂತ್ಕೊಳ್ತೇನೆ, ಗೋಡೆಗೆ ಒರಗ್ತೇನೆ, ಏಕೆಂದರೆ ರೂಮ್ಗೆ ಹೋಗಲಾಗದು. ಹಾಗೆ ಎಷ್ಟು ಬಾರಿ ಆಗಿದೆ ಎಂದು ನಾನು ನಿಮಗೆ ಹೇಳಲಿಕ್ಕಾಗದು. ಅದಾಗುತ್ತೆ, ನನ್ನ ಜೊತೆ ಬಂದವರು ಅವ್ರ ರೂಮ್ಗೆ ಹೋಗ್ತಾರೆ, ಆದರೆ ನನಗೆ ರೂಮ್ಗೆ ಹೋಗೋಕ್ಕಾಗಲ್ಲ. ನಾನೇ ಎಲ್ಲ ವರ್ಷಗಳಲ್ಲಿ ಹಾದು ಹೋದೆ, ದಯವಿಟ್ಟು ಕೇಳಿರಿ, ನಾನೇ ಎಲ್ಲ ವರ್ಷಗಳಲ್ಲಿ ಹಾದು ಹೋದೆ. ನನಗೆ ನಂಬಿಕೆ ಇರುವಂತೆ ಆ ಸಮಸ್ಯೆಗಳು ಇಲ್ಲದಿರುವಂತೆ ಒಂದು ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದೆ. ನಾನೊಂದು ಸಮಸ್ಯೆಯನ್ನು ಖಂಡಿತವಾಗಿ ಹೊಂದುತ್ತಿದ್ದೆ, ಆಗ ನಾನು ಸೈತಾನನ್ನು ಗದರಿಸಿ ಆ ಸಮಸ್ಯೆ ಹೋಗುವಂತೆ ದೇವರನ್ನು ನಂಬುತ್ತಿದ್ದೆ. ಹತಾಶೆಯಿಂದ ನನ್ನನ್ನೇ ಕೊಂದುಕೊಳ್ಳುವಂತೆ ಇರುತ್ತಿದ್ದೆ. ಮತ್ತು ನಾನು ಕೊನೆಯಲ್ಲಿ ನಿರ್ಧರಿಸಿದೆ, ಓ, ನಾನು ದೇವರನ್ನು ನಂಬಬೇಕು. ದೇವರು ಅದರಿಂದ ಬಿಡಿಸದಿದ್ದರೆ ಆಗ ನಾನು ಅದರಲ್ಲಿ ಹಾದು ಹೋಗುವಂತೆ ದೇವರನ್ನು ನಂಬುತ್ತಿದ್ದೆ. ನಾವು ದೇವರ ಸಮಯ ನಂಬುತ್ತೇವೆ, ಆತನ ಜ್ಞಾನವನ್ನು ನಂಬುತ್ತೇವೆ, ಆತನ ಮಾರ್ಗಗಳನ್ನು ನಂಬುತ್ತೇವೆ. ಹಾಗೆ ಮಾಡುವಾಗ ಪ್ರಯಾಣದ ಪ್ರತಿದಿನ ಆನಂದಿಸುತ್ತೇವೆ. ನಾವು ತಲುಪಿ ನಮ್ಮಂತೆ ಎಲ್ಲವೂ ಆಗುವಾಗ ನಾವು ಸುಮ್ಮನೆ ಸಂತೋಷವಾಗಿ ಇರಬೇಕಾಗಿಲ್ಲ. ನಾವು ಪ್ರತಿದಿನ ಕಾಯುತ್ತಿರುವಾಗಲೂ ಸಂತೋಷಿಸಬಹುದು. ಈಗ ನಾನು ಅದನ್ನೇ ನಿಜವಾಗಿ ಧೈರ್ಯದ ಪ್ರೌಢ ಕ್ರೈಸ್ತತ್ವ ಎಂದು ಕರೆಯುತ್ತೇನೆ.